ಪದ್ಮಾಕ್ಯ ಪುರದಾರಸ ಪದ್ಮಸೇನ. ಈರುವರು ಮಕ್ಕಳು ನಾವು. ನಾವು ಮದುವೆಯಾಗಬೇಕೆಂದು ತಂದೆಯವರು ತಿಳಿಸಿದಾಗ ನಾವು ಬಯಸಿದ ಹೆಣ್ಣನ್ನೇ ಹುಡುಕಿಕೊಳ್ಳುತ್ತೇವೆಂದು ಹೇಳಿ ದಿಗ್ವಿಜಯದ ನೆವದಲ್ಲಿ ಕನ್ಯಾನ್ವೇಷಣೆಗೆ ಹೊರಟವರು ನಾವು. ಅನೇಕ ರಾಜ್ಯಗಳನ್ನು ಸಂಚರಿಸಿದ್ರು ನಾವು ಬಯಸಿದ ಹೆಣ್ಣು ಸಿಗಲಿಲ್ಲ.
ಇಲ್ಲ,
ಆಮೇಲೆ ಬೇರೆ ಬೇರೆಯಾಗಿ ಹೋದ್ರೆ ಬೇಗನೆ ಹೆಣ್ಣನ್ನು ಹುಡುಕಿ ಆದಷ್ಟು ಬೇಗನೆ ತಂದೆ ತಾಯಿಗಳನ್ನು ಕಾಣಬಹುದು ಎಂದು ನೀನು ತಿಳಿಸಿದಂತೆ ಬೇರೆ ಬೇರೆಯಾಗಿ ಬರ್ತೇವು. ನೀನು ಒಬ್ಬ ಕಿರಾತನಲ್ಲಿ ಹೋರಾಡಿ ಸೋತೆ. ನಾನು ಮಾಂಡವ್ಯ ಮುನಿಗಳನ್ನ ಕಂಡು ಅವರಿಂದ ದ್ವಾದಶಾಕ್ಷರಿ ಮಂತ್ರವನ್ನು ಉಪದೇಶಿಸಿಕೊಂಡು ಸರ್ವಜಯ ಎನ್ನುವ ಧನಸ್ಸು ಹಾಗೂ ಸಂಮೋಹನಾಸ್ತ್ರ ಇವುಗಳನ್ನು ಪಡೆದು ನಿನ್ನಿಂದಾದ ನಿನಗಾದ ಸೋಲನ್ನು ಅವರಿಂದಲೇ ತಿಳಿದು ಬಂದು ಕಿರಾತನನ್ನು ಕೊಂದು ಮುಗಿಸಿದ್ದಾಯಿತು. ಹಾಗೆಯೇ ಹೊರತಂತ ನಾವು ಬಂದು ನೋಡುತ್ತಿರುವುದೇನು?
ಏನು
ತೂಗಿ ಬಿಟ್ಟಿರುವ ಫಲಕಗಳನ್ನು ನೋಡಿದಾಗ ಇದು ಸ್ತ್ರೀ ರಾಜ್ಯ, ಇಲ್ಲಿರುವವರು ಕೇವಲ ಸ್ತ್ರೀಯರು ಎಂಬುದು ಸ್ಪಷ್ಟವಾಗಿ ತಿಳಿಯಿತು.
ಸತ್ಯ,
ಇಲ್ಲಿ ಒಡತಿ ಶಶಿಪ್ರಭಾರಾಣಿ ಅಂತ. ಏನಿದ್ರು ಈ ರಾಜ್ಯವನ್ನು ಪ್ರವೇಶಿಸಬೇಕೆಂದು ಮುಂದೆ ಬಂದಾಗ ದೂತಿಯವರುಗಳು ತಡೆದಳು. ಅವಳನ್ನ ಬಡಿದಿದ್ದಾಯ್ತು. ನೋಡೋಣ ಏನು ಉತ್ತರ ಬರುತ್ತದೆ.
ಇದಕ್ಕೊಂದು ವಿಶಿಷ್ಟ ಸ್ಥಾನವನ್ನಿದೆ ಈ ಶಶಿಪ್ರಭೆಯ ಕಾಲದಲ್ಲಿ. ಒಂದು ಹೊತ್ತು ಸ್ತ್ರೀಯರನ್ನು ಕಾಲ ಕಸಕ್ಕಿಂತಲೂ ಕಡೆಯಾಗಿ ಕಂಡು ಸ್ತ್ರೀಯರ ಸ್ವಾತಂತ್ರ್ಯವನ್ನು ಪುರುಷನಾದವನು ತನ್ನ ಶಕ್ತಿಯಲ್ಲಿ ತೊಡಗಿಸಿಕೊಂಡು ಅಧಿಕಾರದ ದುರುಪಯೋಗ ಮಾಡ್ತಾ ಇದ್ದಾಗ ಹೆಮ್ಮಕ್ಕಳಿಗೆ ವರ್ತಮಾನ ಕಾಲದಲ್ಲಿ ಸ್ಥಾನ ಮಾನ ಬೇಕು ಎನ್ನುವುದಕ್ಕೋಸ್ಕರವಾಗಿ ಈ ನಾಡನ್ನೇ ಬಿಟ್ಟು ಕಾಡನ್ನು ಸೇರಿದ್ದೆ. ಅನ್ನ ಆರುವನ್ನು ವರ್ಜಿಸಿ ತಪಸ್ಸು ಮಾಡಿದಾಗ ದೇವಿ ಒಲಿಯಲಿಲ್ಲ. ಆಗ ಬದುಕಿನಲ್ಲೇ ಜೀವಿಸಿನ ತೆರೆದು ನನ್ನ ದೇಹವನ್ನೇ ಕಡಿದು ಚೆಲ್ಲಬೇಕು ಆದಂತಹ ಹೊತ್ತು ಆ ಆದಿಶಕ್ತಿ ಪ್ರತ್ಯಕ್ಷರಾಗಿ ಯೋಗ್ಯವಾದಂತಹ ವರದಮಾಲಿಕೆಯನ್ನು ಕೊಟ್ಟುಕೊಳ್ಳಿದ್ದಾಳೆ. ಈ ಹಾರದ ಪ್ರಭಾವ ಹೇಗೆ? ನಾನು ಯೋಗ್ಯಕ್ಕೆ ಅಂತಲೇ ಆದ್ರೆ ನನ್ನ ಎದುರು ನಿಂತಿರುವ ವಿರೋಧಿಯ ಶಕ್ತಿ ಕೂಡಿ ನನ್ನಲ್ಲಿ ದ್ವಿಗುಣವಾಗುವ ಕಾರಣದಿಂದ ಯಾರಿಗೂ ನನ್ನ ಸೋಲಿಸಲಿಕ್ಕಾಗುವುದಿಲ್ಲ. ಹಾಗೆ ಅದೃಷ್ಟ ಅಂಜನ, ನಾನು ಕರೆದಾಗ ಬಂದು ಸೇವೆ ಮಾಡುವಂತಹ ಗೌರವಪಿ ಎನ್ನುವ ರಾಕ್ಷಸನ ಬೆಂಬಲ ಇಷ್ಟಿದ್ದು ತೆಂಕಿನ ಬೆಂಕರಾಣಿಯಾಗಿ ಮರೆಯುತ್ತಾ ಇದ್ದೇನೆ. ಸ್ತ್ರೀ ರಾಜ್ಯದಲ್ಲಿ ಶಶಿಪ್ರಭಾ ದೇವಿ ಎಂತವಳು ಏನು ಎಂಬುದನ್ನು ಹೊರದ್ವಾರದಲ್ಲಿ ಶಾಸನ ರೂಪವಾಗಿ ಬರೆದರಿಸಿದ್ದೇನೆ. ಅದನ್ನು ಕಂಡು ಗಂಡಸು ಅರ್ಥವಾಗಬೇಕು. ಇತ್ತ ಬಂದುದಾಗ ಅಗತ್ಯವನ್ನು ವಹಿಸಿ ಬಂದಂತೆಯೇ ಸರಿ. ಓಲಗ ಚಾವಡಿ ಹೊಕ್ಕಿದ್ದೇನೆ, ಏನಾದರೂ ವಿಶೇಷವಿದ್ದ
ಕೊಟ್ಟೆ ಕಟ್ಟಿ ನಮ್ಮ ಹಟ್ಟಿ ನಾನು ಸಾರಿ.
ಹತ್ತಿದ್ರಮ್ಮ, ಅಲ್ಲಿಗೆ ಬಿಡ್ಲಿಲ್ಲಮ್ಮ, ನನಗೆ ನನಗೆ ಮೆಟ್ಟಿದ್ರಮ್ಮ, ಮೂಗಿಗೆ ಸುಣ್ಣ ಹೆಟ್ಟಿದ್ರಮ್ಮ, ಇಲ್ಲಿವರೆಗೆ ಹಚ್ಚಿದ್ರಮ್ಮ,
ನಿನ್ನನ್ನು ಮೆಟ್ಟಿ ಕುಟ್ಟಿ ಹಟ್ಟುವಾಗ
ಹೇಳಿದ್ದಾರೆ ಬಾಯಲ್ಲಿ. ನೀವು ಬಂದು ಅವರಿಗೆ ಕಪ್ಪ ಕಾಣಿಕೆ ಕೊಡ್ಬೇಕಂತೆ, ಇಲ್ಲದಿದ್ರೆ ಯುದ್ಧಕ್ಕೆ ಬರ್ಬೇಕು. ನೀವು ಹೋಗಿ ಈ ಕಾರ್ಯ ಆಗಬೇಕಾಗಿಲ್ಲ. ನಿಮ್ಮ ಬರಬಾಗಿಲ ಮಂತ್ರಿಣಿ ಈ ಭ್ರಮರ ಕುಂತಲೆ ಇದ್ದಾಳೆ, ನನಗೆ ಆರೋಗ್ಯ ಕೊಡಿ, ಹೋಗಿ ಹುಡುಗರನ್ನು ಕಟ್ಟಿ ತರ್ತೇನೆ. ಅಮ್ಮ ಅಮ್ಮ,
ನೀನು ಹೇಳಿದಷ್ಟು ಸುಲಭ ಅಲ್ಲ, ಇನ್ನು ಸಣ್ಣ ಕೆಲಸವೂ ಅಲ್ಲ, ಯೋಚನೆ ಮಾಡು.
ನನ್ನ ದೃಷ್ಟಿಯಿಂದ ಬರೇ ಸಣ್ಣ ಕೆಲಸ ಅಮ್ಮ. ಬಂದಿರೋ ಹುಡುಗರು ಒಂದೊಮ್ಮೆ ಯುದ್ಧ ಮಾಡುವುದಕ್ಕೆ ಅಸಾಧ್ಯರಾಗಿ ಮುಕ್ಕಣ್ಣನ ಮರೆಯನ್ನೇ ಹೋಗಲಿ, ಅವನಲ್ಲಿ ಯುದ್ಧ ಮಾಡಿ ಹುಡುಗರನ್ನು ಎಳೆತರ್ತಾನೆ ಕೊಡಿ ನನಗೆ.
ಮಂತ್ರಿಣಿ
ಅಮ್ಮ,
ಇದು ತನಕ ಸ್ತ್ರೀ ರಾಜ್ಯದಲ್ಲಿ ನಾನು ಆಡಿದ್ದೇ ಮಾತು ಮಾಡಿದ್ದೇ ಶಾಸನ ನಡೆದದ್ದೇ ದಾರಿ ಅಂತ ತಿಳಿದಿದ್ದೆ. ಸುತ್ತಮುತ್ತಲ ಅರಸು ಮಕ್ಕಳ ಆಳ್ವಿಕೆ, ಇಲ್ಲಿ ಮಾತ್ರ ಹೆಣ್ಣೆಯ ಪ್ರಭುವಾಗಿ ಇದು ತನಕ ರಾರಾಜಿಸ್ತಾ ಇದ್ರು. ಇದು ಅಸೂಯೆ ಕಾರಣವಾದದ್ರಿಂದ ಈ ರೀತಿಯಲ್ಲಿ ನಮ್ಮ ದೇಶದ ಸಂಪತ್ತನ್ನು ಆಕ್ರಮಿಸುವುದಕ್ಕೋ ಅಥವಾ ಅವರ ಪ್ರಭುತ್ವವನ್ನು ಪ್ರತಿಷ್ಠಾಪಿಸುವುದಕ್ಕೋ ಬಂದಿದ್ದಾರೆ. ಅಂತವರಿಗೆ ನಾವು ಏನು ಅಂತ ತೋರಿಸಲೇಬೇಕಾಗಿದೆ. ಆಗಲಿ, ಯುದ್ಧಕ್ಕೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಿದ್ದೇನೆ. ಯಾರಲ್ಲಿ ಕಮಲಗಂಧಿ ಸೇನಾಧ್ಯಕ್ಷೆಯಾಗಿ ನಾನು ಯೋಚಿಸುತ್ತೇನೆ. ಹೋಗಿ ಹುಡುಗರು ಎಲ್ಲಿದ್ದಾರೆ ನೋಡಿ. ಅವರ
ಸಾಯಬೇಡ ಗಡೋ
ದಾಸಿ ಹಾಗೂ ಹುಟ್ಟ ಉಡುಗೆ ತೊಡುಗೆಯಿಂದಲೇ ಈ ರಾಷ್ಟ್ರದ ಈ ರಾಜ್ಯದ ಮಂತ್ರಿಣಿ ಎಂಬುದನ್ನು ನಾನು ಗ್ರಹಿಸಿಕೊಂಡೆ.
ಗೊತ್ತಾಯ್ತಲ್ಲ,
ಮಂತ್ರಿಣಿಯಾದಂತಹ ನೀನು ಈ ಕಾಲದಲ್ಲಿ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದೀಯ, ನೀನು ಕರೀತಾ ಇದ್ದೀಯ. ಆದ್ರೆ ಬರ್ಲಿಕ್ಕೆ ಯಾಕೋ ನನ್ನ ಮನಸ್ಸೇ ಬರ್ತಾ ಇಲ್ವಲ್ಲ. ಮನಸ್ಸು ಬರುವುದಿಲ್ಲ ಅಂದ್ರೆ ತಪ್ಪು ತಿಳಿಬೇಡ. ನಿನ್ನಲ್ಲಿ ಹೆದರಿ, ನಿನ್ನ ವಿಕ್ರಮಕ್ಕೆ ಹೆದರಿ ನಾನು ಹೇಳುವ ಮಾತಲ್ಲ.
ಮತ್ತೆ
ಹೇಳ್ತೇನೆ,
ಅದ್ಯಾಕೋ?
ಯಾವುದೇ ಒಂದು ವಿಷಯಕ್ಕಾಗಲಿ ಆಲೋಚನೆ ಮಾಡಿ ನೋಡು. ಸಮರಕ್ಕೆ, ಸಂಬಂಧಕ್ಕೆ, ಸಮಪಂಕ್ತಿ ಬೋಧನಕ್ಕೆ ಸರಿ ಸಮಾನವನ್ನೇ ಆಯ್ಕೆ ಮಾಡಬೇಕು. ಆ ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ ನೀನು ಎಷ್ಟೆಂದ್ರು ಹೆಣ್ಣು, ನಾವು ಹಾಗಲ್ಲ. ನೂರಕ್ಕೆ ನೂರು ಗಂಡು, ಅಗ್ರಗಣ್ಯರು ನಾವು. ಆದ್ದರಿಂದ ನನ್ನಲ್ಲಿ ವ್ರತ ಪೆಟ್ಟು ತಿಂದು ಸಾಯಲಿಕ್ಕೆ ಇಷ್ಟಪಡಬೇಡ. ಬಂದ ದಾರಿಗೆ ಸುಂಕ ಇಲ್ಲದಂತೆ ಹಿಂದೆ ಹೋದರೆ ಜೀವ ಉಳಿದಿದೆ.
ಯುದ್ಧ ಮಾಡೋದಕ್ಕೆ ನಿನಗೆ ಮನಸ್ಸಿಲ್ಲ ಹೆಣ್ಣು,
ಆದ್ರಿಂದ ಬೇಡ ಹೇಳ್ತಾ ಇದ್ದೇನೆ.
ಇದುವರೆಗೆ ಹೆಣ್ಣಿನಲ್ಲಿ ನೀವೆಲ್ಲಿಯಾದ್ರೂ ಯುದ್ಧ ಮಾಡಿದ್ದೀರಾ?
ಯಾಕೆ ಯಾಕೆ
ಇಲ್ವಾದ್ರೆ ಹೆಣ್ಣಿನಲ್ಲಿ ಯುದ್ಧ ಮಾಡುವುದಿಲ್ಲ? ಯಾಕೆ ಮನಸ್ಸು ಒಪ್ಪುವುದಿಲ್ಲ? ಯಾಕೆ
ಹೇಳ್ತೇನೆ ಅಂತ ಹೇಳಿ
ಹೇಳ್ತಿದ್ದಲ್ಲ ನಿನಗೆ ಹೆದರಿಕೆ ಚಳಿಯಾದ್ರೂ ಸೋಲ್ತೇನ ಅಂತ.
ಓಹೋ, ಆ ಅನುಮಾನದಿಂದ ಹೇಳಿದ್ರು ಎನ್ನುವ ಹಾಗೆ. ಆ ಅನುಮಾನ ಬೇಡವೇ ಬೇಡ. ಶಕ್ತಿ ಇದ್ರೆ
ಸುಮ್ಮನೆ ಮಲಗಿದ್ದೀಯೋ? ಎಷ್ಟೇ ಬಾರಿ ತಮ್ಮ ತಮ್ಮ ಎಂದು ಕರೆದ್ರು ಮೌನವನ್ನೇ ಧರಿಸಿದ್ದೀಯಲ್ಲ. ತಮ್ಮ, ಒಂದು ಕಿರಾತದಲ್ಲಿ ನಡೆಸಿದ ಹೋರಾಟದಲ್ಲಿ ನಿನಗೆ ಸೋಲಾದದ್ದನ್ನು ಕಂಡಾಗ ನಿನ್ನೊಬ್ಬನನ್ನೇ ಕಳಿಸುವುದಕ್ಕೆ ನನಗೆ ಮನಸ್ಸಿರಲಿಲ್ವ ತಮ್ಮ. ಈ ನಾರಿ ಯುದ್ಧಕ್ಕೆ ಬಂದಾಗ ನೀನೇ ತೋರಿಸಿದವ ಬರುವಳು ಇದಕ್ಕೂ ವೀರ ನಾರಿ ನೋಡು ಅಣ್ಣ ಎಂದು ಆ ಕ್ಷಣವಾಗಿ ದೂರಕ್ಕೆ ಸಿದ್ಧನಾಗಿ ನಿಂತೆ. ನೀನಾಡಿದ ಮಾತೇನು ಅಣ್ಣ, ನಾನಿರುವಾಗ ನೀನು ಹೋಗುವುದು ಬೇಡ ಎಂದು ಇಂದು ಎಂತಹ ಸನ್ನಿವೇಶವನ್ನು ನೋಡುವ ಸ್ಥಿತಿಯನ್ನು ತಂದುಬಿಟ್ಟೆ ತಮ್ಮ. ಅಥವಾ ಅಣ್ಣನಾದ ನಾನಿರುವಾಗಲೇ ನಿನ್ನನ್ನು ಯುದ್ಧಕ್ಕೆ ಕಳುಹಿದೆ ಎಂದು ಈ ಅಣ್ಣನ ಮೇಲೆ ಸಿಟ್ಟವನ್ನು ಸುಮ್ಮನಿದ್ದುದೇನೋ? ಮಾತನಾಡೋ ತಮ್ಮ, ಮಾತನಾಡೋ. ಒಂದು ವೇಳೆ ಇದೇನು ತಮ್ಮ ನಿನ್ನ ಸ್ಥಿತಿ, ಈ ಪ್ರಪಂಚವನ್ನೇ ತೊರೆದು ಹೋಗುವ ಸ್ಥಿತಿ ಆಯಿತೆ. ಹಾಗಾದ್ರೆ ನಿನ್ನನ್ನು ಬಿಟ್ಟು ಹೋಗಿ ಆ ತಂದೆ ತಾಯಿಗಳು ಹೇಗೆ ಮುಖ ತೋರಿಸ್ಲಿ ತಮ್ಮ? ಮಾತನಾಡೋ.
ಈ
ಆಹಾ, ಇವನಲ್ಲಿ ನಾನು ಯುದ್ಧ ಮಾಡುವುದೆ, ಈ ವ್ಯಕ್ತಿಯಲ್ಲಿ ನಾನು ಯುದ್ಧ ಮಾಡುವುದೆ. ಈ ವ್ಯಕ್ತಿಯನ್ನು ನೋಡ್ತಾ ನೋಡ್ತಾ ಇದ್ದಂತೆ ಧನುಷರ ನನ್ನ ಕೈ ತಪ್ಪಿ ಹೋಯ್ತಲ್ಲ, ಯಾಕೆ ಹೀಗೆ? ಆ ಈ ವ್ಯಕ್ತಿಯ ರೂಪ ನನ್ನನ್ನು ಈ ಸ್ಥಿತಿಗೆ ತಂದಿತ್ತು. ಎಂತಹ ರೂಪ ಅಮ್ಮ, ಅರರೆ ಹೇಳ್ತಾರೆ ಮನ್ಮಥನೇ ರೂಪದಲ್ಲಿ ಅತಿ ಹೆಚ್ಚಿನವ ಎಂಬುದಾಗಿ. ಆ ಮನ್ಮಥನ ರೂಪಕ್ಕಿಂತಲೂ ಇಮ್ಮಡಿಯಾದ ಈ ವ್ಯಕ್ತಿಯ ರೂಪ ನೋಡ್ತಾ ನೋಡ್ತಾ ಇದ್ದಂತೆ ನನ್ನ ಮನಸ್ಸು ಹೀಗಾಗಿ ಹೋಯ್ತಲ್ಲ. ನನ್ನ ವಿಷಯ ಅಂತಿರಲಿ, ಈ ವ್ಯಕ್ತಿಯ ರೂಪವನ್ನು ನೋಡಿದ್ರೆ ಯಾರಿಗಾದರೂ ಹೀಗಾಗಬೇಕು. ಯಾರ ಹೆಣ್ಣಿನ ಮನಸ್ಸನ್ನಾದರೂ ತನ್ನ ಸ್ಥಿಮಿತದಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಆದೀತೆ? ದುಃಖದಲ್ಲಿ ಕುಳಿತುಕೊಂಡಿದ್ದಾರೆ. ಯಾಕೋ ಏನೋ, ಇವರು ಸಮೀಪ ಹೋಗಬೇಕು, ಇವರಲ್ಲಿ ಮಾತಾಡಬೇಕೆನ್ನುವ ಆಸೆ ನನಗೀಗ ಹೆಚ್ಚುತ್ತಾ ಇದೆ. ಹೋಗಿ ಮಾತಾಡಿಸ್ತೇನೆ, ಮಾತಾಡಿಸ್ತೇನೆ, ನನ್ನ ಅಂತರಂಗದ ಅಭಿಪ್ರಾಯವನ್ನೆಲ್ಲ ಹೇಳಿಕೊಡ್ತೇನೆ. ನೋಡಿ, ನಿಮ್ಮನ್ನು ದೂರದಲ್ಲಿಯೇ ನೋಡಿದೆ, ನಿಮ್ಮ ಸಮೀಪ ಬಂದೆ, ನಿಮ್ಮಲ್ಲಿ ಮಾತಾಡಬೇಕು ಎಂಬ ಈ ಉದ್ದೇಶದಿಂದ ನೀವು ನನ್ನ ಮುಖವೇ ನೋಡುವುದಿಲ್ಲ. ಯಾವುದೋ ಒಂದು ರೀತಿಯ ದುಗುಡ ದುಮ್ಮಾನ. ಯಾಕೆ ಹೀಗೆ ಅಂತ ನನಗೆ ಅರ್ಥ ಆಗಲಿಲ್ಲ. ಹೇಳಬಾರದೆ ಹೇಳಬಾರದೆ, ಮಾತಾಡಿ ನನ್ನಲ್ಲಿ.
ಓ ತಮ್ಮ, ಮಾತನಾಡ.
ಅಯ್ಯೋ, ಇವರು ನಿಮ್ಮ ತಮ್ಮ, ನಿಮ್ಮ ತಮ್ಮ. ಗೊತ್ತಿರಲಿಲ್ಲ, ಏನ್ ಮಾಡು ಹೇಳಿ, ನಿಮ್ ತಮ್ಮ ಅಂತ ನಾನು ಗೊತ್ತಿದ್ದಿದ್ರೆ ಖಂಡಿತವಾಗಿ ಇವರಲ್ಲಿ ಯುದ್ಧ ಮಾಡುವುದೇ ಇಲ್ಲ ಇತ್ತು. ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕು ಅಂತ ಮೊದಲಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಸ್ಥಿತಿ ಏನಾಗಿದೆ ಗೊತ್ತಾ? ನೋಡಿ, ನನಗೀಗ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ನಿಮ್ಮ ಸಮೀಪ ಬಂದದ್ಯಾಕೆ? ಆ ಮನ್ಮಥನ ಬಾಣದ ಹತಿಯಿಂದ ನಾನೀಗ ಬಳಲಿ ಬೆಂಡಾಗಿ ಹೋಗಿದ್ದೇನೆ. ಆ ಕಾಮನ ಬಾಧೆಯನ್ನು ಸಹಿಸಿಕೊಳ್ಳುವುದಕ್ಕೆ ಅಸಮರ್ಥಳಾಗಿದ್ದೇನೆ. ಬನ್ನಿ ಬನ್ನಿ, ನನ್ನ ಈ ಸ್ಥಿತಿಯನ್ನ ದೂರ ಮಾಡಿ.
ಕಾಂತೆ.
ಏನು
ಕಾಂತೆ? ಇಂತು ದೊಡ್ಡ ಬೆಳು ತಿಳಿದು
ಏನೇನನ್ನೋ ಹೇಳ್ತಾ ಇದ್ದೀಯಾ ನೀನು. ಆದರೆ
ಏನು
ರಣಕ್ಷೇತ್ರಕ್ಕೆ ಸನ್ನದ್ಧಳಾಗಿ ಬಂದಂತ ನೀನು, ಯುದ್ಧ ಮಾಡುತ್ತಾ ಇರುವವಳು, ಈಗ ನನ್ನನ್ನು ಕಂಡು ಈ ರೀತಿ ನಿನ್ನ ಮನದ ಬಯಕೆಯನ್ನು ಬಿತ್ತರಿಸುತ್ತಾ ಇದ್ದೀಯ, ಅಂತಹ ನೀನ್ಯಾರು? ಈ ನಾಡಿನಲ್ಲಿ ನಿನ್ನ ಸ್ಥಾನ ಮಾನ ಏನು? ಈ ಯುದ್ಧಕ್ಕೆ ಬಂದದ್ದು ನಿಜವೋ ನೆಪ್ಪವೋ ಈ ಎಲ್ಲ ವಿಷಯ ತಿಳಿಸ್ತೀಯ?
ನಾನು ಬಂದದ್ದು
ಸಣ್ಣ
ಈ ನಾಡಿನ ಅಧಿಕಾರಿಣಿ ಶಶಿಪ್ರಭೆ ಅವಳ ಮಂತ್ರಿನಿ ನಾನು.
ಓಹೋ,
ಈ ನಾಡಿಗೆ ಬಂದ ವಿಷಯವನ್ನು ತಿಳಿದಾಕ್ಷಣವೇ ಮಹಾರಾಣಿಯವರ ಯುದ್ಧಕ್ಕೆ ಹೊರಟರು. ಅವರನ್ನು ತಡೆದು ನಿಲ್ಲಿಸಿ ಅವರಿಂದ ಅಪ್ಪಣೆಯನ್ನು ಪಡೆದು ಯುದ್ಧಕ್ಕಂತ ಬಂದೆ.
ಸರಿ,
ನಿಮ್ಮ ತಮ್ಮನಲ್ಲಿ ಯುದ್ಧ ಮಾಡಿದೆ, ಗಾರು ಗಡಿಸಿದೆ, ಈಗ ನೀವೆಲ್ಲಿದ್ದೀರಿ ಅಂತ ಹುಡುಕಿಕೊಂಡು ಈ ಕಡೆ ಬಂದೆ. ನೋಡಿದೆ, ಯುದ್ಧ ಮಾಡುವುದಕ್ಕಂತ ಬಂದದ್ದು. ನಿಮ್ಮ ಈ ರೂಪವನ್ನು ನೋಡಿದ ಮೇಲೆ ನನಗೆ ಯಾಕೋ ಯುದ್ಧ ಮಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ. ನಿಮ್ಮ ರೂಪ ನನ್ನನ್ನು ಈ ಸ್ಥಿತಿಗೆ ತಂದಿತ್ತು. ನೋಡಿ, ಧನುಷರ ಎಲ್ಲ ಕೆಳಗೆ ಹಾಕಿದ್ದೇನೆ, ನನಗೆ ಯಾವುದು ಬೇಡ ಅಂತ ಆಗಿದೆ.
ಓಹೋ,
ನಿಮ್ಮ ರೂಪಕ್ಕೆ ನಾನು ಮರುಳಾಗಿದ್ದೇನೆ, ನನ್ನನ್ನು ಕೈ ಹಿಡಿಯಬೇಕು.
ಅಮ್ಮ,
ಅಣ್ಣ,
ಇನ್ನೂ ದುಡುಕು ಸ್ವಭಾವ ಬಿಡ್ಲಿಲ್ವೇನೋ?
ದುಡುಕ
ಇದೇ ರೀತಿ ಅವನನ್ನ ಗೆದ್ದೇ ಬಿಡುತ್ತೇನೆ ಎಂದು ನೀನು ಕಿರಾತ್ನಲ್ಲಿಯೂ ಯುದ್ಧಕ್ಕೆ ಹೋದವ ಅಲ್ವಾ? ಅದೇನಾಯ್ತು?
ಏನು
ಆಗ್ಲಿಲ್ಲ, ನಿನ್ನಿಂದ ನಾನೇ ಬರಬೇಕಾಯ್ತು. ಒಮ್ಮೆ ಇವಳಲ್ಲಿ ಯುದ್ಧ ಮಾಡಿ ಸೋತವ, ಮತ್ತೆ ಯುದ್ಧಕ್ಕೆ ಹೊರಟೆ. ಆದ್ರೆ ನೀನು ಯುದ್ಧಕ್ಕೆ ಹೊರಟ್ರು, ಅವಳು ಯುದ್ಧಕ್ಕೆ ಸಿದ್ಧಳಾಗಿ ಇಲ್ಲ.
ಯಾಕೆ ಆಗುದಿಲ್ಲ
ನೋಡಿ, ನನ್ನ ಕೈಯಲ್ಲಿ ಏನುಂಟು ಈಗ?
ಏನು? ಏನಿಲ್ಲ, ಏನು ಬಹಳ ಬುದ್ಧಿವಂತ,
ಎಲ್ಲ ಮನಸ್ಸಿನಲ್ಲುಂಟು ಈಗ. ಏನೇನೋ ಹೇಳಿದಳು, ಅಂತೂ ಯುದ್ಧ ಮಾಡುವುದಿಲ್ಲವಂತೆ, ಮನೆ ಸೋತಿದ್ದಾಳಂತೆ.
ನಿಮ್ಮ ಅಣ್ಣನ ರೂಪವನ್ನು ಕಂಡು ನಾನು ಮೆಚ್ಚಿಕೊಂಡಿದ್ದೇನೆ. ಮೂರ್ಛೆ ಹೋದಾಗ ಇಷ್ಟೆಲ್ಲ ಕಥೆ ನಡೆದು ಹೋಗಿದೆ.
ನೀನು ಸಿಟ್ಟು ಮಾಡಬೇಡ
ಅಣ್ಣ, ಏನೋ ಹೇಳು, ಅವಳು ನಾನು ಬಿಡುವುದಿಲ್ಲ, ಒಂದೇ ಹಾಕಿ ಬಿಡ್ತೇನೆ ಅವಳ.
ಹಾಗೆ ಯುದ್ಧಕ್ಕೆ ಅವರಾಗಿ ಸಿದ್ಧರಾಗದೆ ಇದ್ದಾಗ ಅಥವಾ ಸೋತಂತವಳಲ್ಲಿ ಯುದ್ಧ ಮಾಡುವುದು ಅವರನ್ನು ಕೊಲ್ಲುವುದು ಸರಿಯಲ್ಲ. ಅವಳಿಗೆ ಒಂದು ಸಮಾಧಾನ ಮಾತ್ರ ಹೇಳ್ತೇನೆ.
ಮೊದಲು ಕಳಿಸ್ಬಿಡ ಆಚೆ
ಮಂತ್ರಿ.
ಓ,
ನೀನು ಹೇಳಿದ್ದಕ್ಕೆಲ್ಲ ಹೂ ಅನ್ನುವುದಕ್ಕೆ ನಾವು ಬಂದವರಲ್ಲ. ಏನೋ ನಿನ್ನ ಮನಸ್ಸಿನ ಸಂಕಲ್ಪ ನೀನು ತಿಳಿಸಿರ್ಬೋದು,
ಹೇಳಿದ್ನಲ್ಲ.
ಆದ್ರೆ ನಮ್ಮ ಜೊತೆಗೆ ನೀನು ಬರುವುದು
ಎಲ್ಲಿ ಹೋಗುವುದು?
ಎಲ್ಲಿಗೂ ಹೋಗು, ನಮ್ಮ ಜೊತೆ.
ನಮ್ಮ ನಾಡಿನ ಮರ್ಯಾದೆ ಆಯ್ತಮ್ಮ.
ಯಾರಿಂದ?
ನಿಮ್ಮಿಂದ ಅಜ್ಞಾಧಾರಗಳಾದಂತಹ ಮಂತ್ರಿಣಿ ಭ್ರಮರಗುಂಟಳೆ ಜೊತೆಗೆ ನಾನು ಹೋದದ್ದು. ಹೌದು, ಹೌದು,
ನೋಡಿ ಏನ್ ಮಾಡಿದ್ರಿ.
ಬಂದವರಲ್ಲಿ ಮಂತ್ರಿಯವರ ಮುಂದಕ್ಕೆ ಯುದ್ಧಕ್ಕೆ ಹೋದ್ರು.
ಪರಿಣಾಮ?
ವೀರ ತಳದಿಂದ ಒಬ್ಬರನ್ನು ಯುದ್ಧದಲ್ಲಿ ಸೋಲಿಸಿದ್ರು.
ಮುಂದೆ
ಏನ್ ಮಾಡ್ಲಮ್ಮ? ಮತ್ತೊಬ್ಬ ಬಂದ.
ಆಮೇಲೆ
ಅಮ್ಮ 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 ಬಂದವನಲ್ಲಿ ಮಂತ್ರಿ ಅವರು ಯುದ್ಧ ಮಾಡಲಿಲ್ಲ. ಅವರ ರೂಪಕ್ಕೆ ಸೋತು ಅವರ ಬೆಂದು ಹಿಡಿದು ಓಡಿ ಹೋದ್ಲು.
ಅದಕ್ಕಾಗಿ ನಾನು ಆಳಬೇಕೇ. ಶಿಕ್ಷಿಸುವುದಕ್ಕೆ ಯೋಗ್ಯವಾದಂತಹ ಜನ ಇದ್ದಾನೆ. ದೇವಿ ಜಗಜ್ಜನನಿ ಲೋಕಮಾತೆ ಐಮಾವತೀಶ್ವರಿ ಸೇವೆ ಭವಾನಿ ಅಂಬಾ ರಕ್ಷಿಸು. ಆದ್ರೆ ನನ್ನವಳಾದಂತಹ ಮಂತ್ರಿನಿಯೇ ನನಗೆ ಈ ರೀತಿಯಲ್ಲಿ ಅಪಮಾನ ಮಾಡಿದ್ಲಲ್ಲ. ನಾನು ಎಣಿಸಿದ್ದೇನೋ ಅವಳು ಮಾಡಿದ್ದೇನೋ, ತನ್ನ ದೈಹಿಕವಾದಂತಹ ಸುಖಕ್ಕಾಗಿ ದೇಶಕ್ಕೆ ಬಂದಂತಹ ಮಹಾಭಣ್ಣಾಂತರಕಾರಿ ಸ್ಥಿತಿಯಲ್ಲಿ ಈ ರೀತಿ ಅನ್ಯಾಯ ಮಾಡಿದ್ಲಲ್ಲ. ಅಂಥವಳನ್ನು ಕ್ಷಮಿಸಬಹುದೇ? ಸಾಧ್ಯವೇ ಇಲ್ಲ. ಅವಳನ್ನು ಶಿಕ್ಷಿಸಬೇಕಾದ ಮಹಾರಾಣಿಯಾದ ನಾನು ಹೋಗಬೇಕೆ? ಹೋಗಬೇಕಾದ ಅಗತ್ಯ ಇಲ್ಲ. ಇದ್ದಾನೆ ಸಮರ್ಥ ಭೈರವಪಿ, ಅವನ ಮೂಲಕ ಆ ಭಾವನೆಯನ್ನು ಹಿಡಿದಿರಿಸುತ್ತೇನೆ. ದೇವಿ ಜಗನ್ಮಾತೆಯೇ ಲೋಕಮಾತೆಯೇ ರಕ್ಷಿಸು. ಆಕಸ್ಮಿಕವಾಗಿ ಇಬ್ಬರು ಹುಡುಗರು ಒಬ್ಬನವನ್ನು ಹಾಲು ಮಾಡಿದಾಗ ಕೇಳಿ ಶಿಕ್ಷಿಸಿಕೊಳ್ಳುವ ಆಕಾರದಲ್ಲಿ ನನ್ನ ಮಂತ್ರಿಯಾದಂತಹ ಭ್ರಮರಕುಂಡದಲ್ಲಿ ಅಪ್ಪಣೆ ಕೊಟ್ಟು ಸೈನ್ಯವನ್ನು ಸಜ್ಜುಗೊಳಿಸಿ ಕಳುಹಿಸಿಕೊಟ್ಟೆ. ಅವಳು ಯುದ್ಧ ಮಾಡುವುದನ್ನು ಬಿಟ್ಟು ಆ ಹುಡುಗರ ರೂಪ ನೋಡಿ ಕಾಮಾಂಧಳಾಗಿ ಹೋಗುತ್ತಾ ಇದ್ದಾಳಂತೆ. ಆದ ಕಾರಣ ಆ ಪಾಪಿನಿ ಆ ಹುಡುಗರು ಎಲ್ಲೇ ಹೋಗಿ ಅವರಿಬ್ಬರನ್ನು ಹಿಡಿದಂದು ನನ್ನ ಕಾವಲಿಯಲ್ಲಿ ಕೆಡಹಾಕು. ಇದುವರೆಗೆ ಅಪ್ಪಣೆ.
ಆದ್ದರಿಂದ ಈಗ ಅವರ ಅಪ್ಪಣೆ ಮೇರೆಗೆ ಭ್ರಮರ ಕುಂತಲ ಯಾರು ಇದ್ದಾರಲ್ಲ ಈ ಕಡೆಯಲ್ಲಿ?
ನಾವೇ
ಎಳೆಯ ಮಕ್ಕಳು. ಭ್ರಮರ ಕುಂತಳಗೆ ಸಂರಕ್ಷಣೆ ನೀಡುವವರು ಅಯ್ಯೋ ಅಲ್ಲ, ಎಲ್ಲಿ ಹೋದ್ರಿ?
ಹೆಣೆ ಕೊಟ್ಟಂತ ಸ್ಥಾನಮಾನ ಎಂತಹದು? ನೀನು ಮಾಡಿದ್ದೇನು? ನಮ್ಮ ದೇಶಕ್ಕೆ ಮಹಾರಾಜ ಆದಂತ ನನಗೆ ಅಗಮವನ್ನು ಮಾಡಿದೀಯಾ. ನಿನ್ನಂತ ದುಷ್ಟಿ, ನಿನ್ನಂತ ಕಾಮಾಂಧ ಹೆಣ್ಣು ಲೋಕದಲ್ಲಿ ಬದುಕಲೇಬಾರದು. ನಿನ್ನನ್ನು ಶಿಕ್ಷಿಸಲೇಬೇಕು. ಇದು
ಮಹಾರಾಜ್ಞಿ ಸಮಾಧಾನ ತಂದುಕೊಳ್ಳಿ ತಾಯಿ. ಸ್ತ್ರೀ ವಧೆ ಮಾಡುವುದರೊಂದಿಗೆ ಈ ಆಸ್ಥಾನದ ಗತ್ಯ ಪಾವಿತ್ರತೆಯನ್ನು ಕೆಡಿಸಿಕೊಳ್ಳಬೇಡಿ. ಸಮಾಧಾನವಾಗಿ ಯೋಚಿಸಿ ಕಾರ್ಯೋನ್ಮುಖರಾಗಿ.
ಬಿಟ್ಟೆ ನನ್ನ ಆಜ್ಞೆಯನ್ನು ಕಾಲ ಕಥಕ್ಕೆಂಬರು ಕಡೆಯಾಗಿ ಕಂಡು ನಮ್ಮ ದೇಶಕ್ಕೆ ಕೆಟ್ಟಂತೂ ಬಂದಂತಹ ಈ ಪಾಪಣಿ, ಈ ದಿಂಡಿಯಾದಂತಹ ಭ್ರಮರಕುಂದರಿಗೆ ತಕ್ಕ ಶಿಕ್ಷೆ ಆಗಬೇಕು.
ಅದಕ್ಕಾಗಿ
ಎಲ್ಲಾದೊಂದು ಹಾಲು ಕಡಿಮೆ ಇದ್ರೆ ಅಲ್ಲಿ
ತೋರಿಸಿದ್ದನಾಗಿ ಬೇರೆ ಸಾರಿ ಕೈ ಚಾಚಿ ಅವನನ್ನು
ಅಪ್ಪಿಕೊಳ್ತೀಯ.
ಕೈಯನ್ನು ಹಿಂದಟ್ಟು ಮಾಡಿ ಕಟ್ಟಿದ್ದೇನೆ. ಅದೇನೆ ಭಾರಿ ಚೆಂದ ಇದ್ದಾನ, ಅವ ಭಾರಿ ಚೆಂದ ಕಾಣಿಸಿದಾನಲ್ಲ ನಿನ್ನ ಕಣ್ಣಿಗೆ.
ಹೌದು,
ದಪ್ಪದ ಬಟ್ಟೆ ಕಟ್ಟಿದ್ದೇನೆ ನೋಡು. ಈಗ ಓಲೆ ಆಳವಾದ ಕಮರಿಗೆ ನಿನ್ನ ನೆತ್ತಿ
ಶಶಿಪ್ರಭೆ ಇವನನ್ನು ಕಳ ಕಳುಹಿ ಕೊಟ್ಟದ್ದು.
ಓಹೋ, ಈ ಸ್ತ್ರೀ ರಾಜ್ಯದಲ್ಲಿ ಇದೊಂದು ಗಂಡು ಉಂಟಾ?
ಗಂಡು ಅಲ್ಲ, ಹೆಣ್ಣು ಅಲ್ಲ, ಇದೊಂದು ರೂಪ. ನಮಗೆ ಇದೊಂದೇ ವಿಚಿತ್ರ ಅಲ್ಲ, ಜೊತೆಗೆ ಮತ್ತೊಂದು ವಿಚಿತ್ರ.
ಏನು?
ಇವರಿಗೆ ಬಾಣ ನುಂಗುವವ್ರನ್ನ ಬಾಣ ತಿನ್ನುವವ್ರನ್ನ ಕಂಡಿರ್ಲಿಲ್ಲ. ಇವ ನಾವು ಬಿಟ್ಟ ಬಾಣವನ್ನೆಲ್ಲ ತಿಂದು ಬಿಟ್ಟಲ್ಲ. ಹಾಗಿದ್ರೆ ಅವನಲ್ಲಿ ಏನೋ ಒಂದು ವಿಶೇಷ ಗುಣ ಇರಬೇಕು.
ಉಂಟು.
ಹಾಗಾಗಿ ಕೇಳ್ತಾ ಇದ್ದೇವೆ, ಅವ ಯಾರು, ಏನ್ ಕತೆ?
ನನ್ನ ಒಡತಿ ಶಶಿಪ್ರಭೆ, ಆ ರೀತಿ ಅಹಂಕಾರದಿಂದ ಮೆರೆಯುವುದಕ್ಕೆ ಕಾರಣ ಇಷ್ಟೇ.
ಏನು?
ಈ ಹಿಂದೆ ಕಾಂತಾರವನ್ನು ಸೇರಿ ತನ್ನ ಆಹಾರವನ್ನು ತ್ಯಜಿಸಿ ಎಷ್ಟೋ ವರ್ಷಗಳ ಪರ್ಯಂತ ತಪಸ್ಸನ್ನು ಆಚರಿಸಿ ಕಾಳಿಯನ್ನು ಒಲಿಸಿಕೊಂಡು ಆಕೆಯಿಂದ ಒಂದು ವರಹದ ಮಾಲೆಯನ್ನು ಪಡೆದವಳಿದ್ದಾಳೆ.
ಓಹೋ, ಅದರ ವಿಶೇಷತೆ ಏನು?
ಆ ಮಾಲೆಯ ವಿಶೇಷತೆ, ಅದನ್ನು ಧರಿಸಿ ಯಾವಾತನಲ್ಲಿ ಹೋಗಿ ಯುದ್ಧಕ್ಕೆ ನಿಲ್ಲುತ್ತಾಳೋ ಅವನ ಅರ್ಧಶಕ್ತಿ ಎನ್ನುವುದು ಇವಳ ವಶ ಆಗ್ತದೆ. ಹಾಗಾಗಿ ಮೆರೆಯುತ್ತಿದ್ದಾಳೆ.
ಕಷ್ಟಕ್ಕೆ ಬಂದು ಹೋಗ್ತಿಲ್ಲ, ನಾವು ಅವಳನ್ನು ಜಯಿಸುವ ಉದ್ದೇಶದಿಂದ ಬಂದು. ಹಾರ ಇದ್ರೆ ಜಯಿಸುವುದಕ್ಕೆ ಸಾಧ್ಯ?
ಖಂಡಿತವಾಗಿ ಸಾಧ್ಯ ಇಲ್ಲ, ಯಾಕಂದ್ರೆ ಮಾತ್ರವಲ್ಲ ಇವನು ಇದ್ದಾನೆ.
ಹಾಗಾದ್ರೆ
ನೆನೆದ ಕ್ಷಣ ಈತ ಬಂದು ಅವಳ ಕಷ್ಟವನ್ನು ಪರಿಹಾರ ಮಾಡ್ತಾನೆ.
ಗೆಲ್ಲಬೇಕಿದ್ರೆ ಏನು ಮಾಡಬೇಕು?
ಮೊದಲು ಆ ಹಾರ ತೆಗಿಬೇಕು.
ತೆಗೆಯುವುದು ಹೇಗೆ?
ಹಾರ ನಾನು ದಾರಿ ತೋರಿಸ್ತೇನೆ.
ಹೇಗೆ?
ನೀವು ಹೋಗಬೇಕು.
ನಮಗೆ ಅದೊಂದು ಭರವಸೆ ಉಂಟು
ಅರಮನೆಗೆ.
ಈ ಅರಮನೆಯ ಬುಟ್ಟೆಲ್ಲ ಮಂತ್ರಿಗಳ ಕೈಯಲ್ಲಿ ಇರುತ್ತದೆ. ಹಾಗಾಗಿ ನೀನೇ ನಮಗೆ ನೆರವಾಗುವುದಕ್ಕೆ ಬಂದದ್ರಿಂದ ಗೆಲ್ಲುವುದಕ್ಕೆ ಸಾಧ್ಯ ಉಂಟು ಅಂತ ಭರವಸೆ ಉಂಟು. ದಾರಿ ಯಾವುದು ಅಂತ ಗೊತ್ತಿಲ್ಲ.
ದಾರಿ ನಾನು ಹೇಳ್ತೇನೆ. ನಮ್ಮ ಮಹಾರಾಣಿಗೆ ಹಗಲಿನಲ್ಲಿ ನಿದ್ರೆ ಮಾಡುವ ಅಭ್ಯಾಸ ಉಂಟು. ನೀವು ಹೋಗ್ಬೇಕು.
ಅಮ್ಮ, ಅಣ್ಣ ಹೇಳಿದ್ಯಾ,
ಯಾರೇ ಅಭ್ಯಾಸ? ಯಾಕೆ? ನಿದ್ರೆ ಮಾಡುವ ಸಂದರ್ಭದಲ್ಲಿ ಆ ಹಾರವನ್ನು ತೆಗೆದಿಡ್ತಾಳೆ. ಆ ಸಂದರ್ಭದಲ್ಲಿ ನೀವು ಹೋದ್ರೆ ಖಂಡಿತವಾಗಿ ಆ ಹಾರವನ್ನು ತರುವುದಕ್ಕೆ ಸಾಧ್ಯತೆ ಇದೆ.
ಹಗಲಿನಲ್ಲಿ ಅವನು ನಿದ್ರೆ ಮಾಡುವುದು, ಆದ್ರೆ ನಾವು ಹೋಗುವುದಕ್ಕೆ ಕಾವಲು ಅಂತ ಇರುವುದಿಲ್ವ ಅಲ್ಲಿ?
ಹಾ, ಉಂಟು. ಅದಕ್ಕಾಗಿ ನನ್ನಲ್ಲಿ ಒಂದು ಅದೃಶ್ಯಾಂಜನ ಉಂಟು, ಅದನ್ನೇ ನಿಮಗೆ ಕೊಡ್ತೇನೆ.
ಅಂಜನ? ಯಾವ ಅಂಜನ?
ಅದೃಶ್ಯಾಂಜನ.
ಅದರ ವಿಶೇಷತೆ?
ಆ ಅಂಜನವನ್ನು ನೀವು ಹಚ್ಚಿಕೊಂಡದ್ದಾದ್ರೆ ಯಾರ ಕಣ್ಣಿಗೂ ನೀವು ಕಾಣುವುದಿಲ್ಲ, ನಿಮ್ಮ ಕಣ್ಣಿಗೆ ಎಲ್ಲರೂ ಕಾಣ್ತಾರೆ. ಆ ಅಂಜನದ
ಕಣ್ಣಿಗೂ ಕಾಣುವುದಿಲ್ಲ ಎಂದಾಗ ಪ್ರಪಂಚವನ್ನೇ ಬಿಟ್ಟು ಹೋಗ್ತೇವೆ ಅಂತ ಮಾಡಿದ್ದೇವೆ.
ಹಾಗಲ್ಲ,
ನಮಗೆಲ್ಲರೂ ಕಾಣುತ್ತಾರೆ.
ನಿಮಗೆಲ್ಲರೂ ಕಾಣ್ತಾರೆ,
ನಾವು ಯಾರಿಗೂ ಕಾಣುವುದಿಲ್ಲ.
ಅರಮನೆ ಪ್ರವೇಶ ಮಾಡುವಾಗ ನೀವು ಯಾರಿಗೂ ಕಾಣದೇ ಇದ್ದಾಗ ಖಂಡಿತವಾಗಿ ತರುವುದಕ್ಕೆ ಸಾಧ್ಯತೆ ಇದೆ. ಆಹಾರವನ್ನು
ನೋಡೋಣ, ತಮ್ಮದ ಮೇಲೆ ಪ್ರಯೋಗ ಮಾಡೋಣ. ಅಣ್ಣ ಬೇಡ, ನನಗೆ
ನಾನು ಉಪಯೋಗಿಸುದೇ ಇಲ್ಲ ಅವಳು ವಸ್ತುವನ್ನು.
ನಂಬುಗೆ ಇಲ್ವಾ?
ಬೇಡ, ನಂಬುಗೆ.
ಹಾಗಾದ್ರೆ ನಾನೇ ಹಚ್ಚಿಕೊಳ್ತೇನೆ. ನೀನ್ ನೋಡ್ತಾ ಇರೋ
ಆಗಲಿ ಅಂತ ಪ್ರಯೋಗಿಸಿ
ಹೊರಿಸುತ್ತೇನೆ.
ಅಣ್ಣ, ಅಣ್ಣ
ಇಲ್ಲಿದ್ದೇನೆ ತಮ್ಮ.
ಕಾಣಿಸುದೇ ಇಲ್ವಲ್ಲ?
ಹಾಗಾದ್ರೆ ಅದು ಸತ್ಯ ಅಂತ ಆಯ್ತು. ನೋಡಿ ಈಗ
ಈಗ ಕಾಣುತ್ತೀಯ ಅಣ್ಣ. ಈಗ ಗೊತ್ತಾಯ್ತಲ್ಲ ನಾನು ಎಂಥವಳು ಅಂತ. ಅಂತೂ ಹೆಣ್ಣ ನಂಬೋದು. ಅಷ್ಟು ಬೇಗ ಹೆಣ್ಣ ಆಹಾರವನ್ನು ತೆಗೆದುಕೊಂಡು ಬನ್ನಿ.
ಅಂತೂ ನಮ್ಮ ಕಾರ್ಯಕ್ಕೆ ಬೇಕಾದ ಅನುಕೂಲತೆಗಳಲ್ಲ ಇವಳಿಂದ ಹೊರಯಿತು. ಇವಳನ್ನ ಜಾಗ್ರತೆಯಿಂದ ರಕ್ಷಿಸಿಕೊಂಡಿರುವ ಹೊಣೆ ನಿನ್ನದು. ನಾನು ಆದಷ್ಟು ಬೇಗನೆ ಹಾರವನ್ನು ತೆಗೆದು ಆ ಶಶಿಪ್ರಭೆಯ ದುರಹಂಕಾರವನ್ನು ಮುರಿದು ಬರ್ತೇನೆ. ಇಲ್ಲಿಯೇ
ನಿರೀಕ್ಷೆಯಲ್ಲಿರ್ತೇನೆ ಅಣ್ಣ.
ಅರಮನೆಯ ಬಾಗಿಲಲ್ಲಿ ಯಾರೂ ನನ್ನ ತಡೆಯಲಿಲ್ಲ. ಆಸ್ಥಾನಕ್ಕೆ ಅವರನ್ನು ಪ್ರವೇಶಿಸಿದೆ. ಎಲ್ಲಿಯೇ ಯಾವ ತೊಂದರೆಯೂ ಆಗಿಲ್ಲ. ಹಾಗೆಯೇ ಅವಳೆಲ್ಲಿದ್ದಾರೆ ಎಂದು ನೋಡಬೇಕೆಂದು ಶಯ್ಯಾಗಾರಕ್ಕೆ ಬಂದಿದ್ದೇನೆ.
ಸಮಯ ಬಲ ದೊರೆತು
ಎಷ್ಟು ವೈಭವದ ಬದುಕನ್ನು ಸಾಗಿಸುತ್ತಾ ಇದ್ದಾಳೆ ಎಂಬುದನ್ನು ಯಾರೂ ಊಹಿಸಬಹುದು. ಒಂದು ಹೆಣ್ಣಾದರೂ ಸ್ತ್ರೀ ರಾಜ್ಯವನ್ನು ಕಟ್ಟಿ ಗಂಡು ಸಂತೆ ಬದುಕುವ ಈಕೆಯ ಬಗ್ಗೆ ಯಾರಿಗೂ ಒಮ್ಮೆ ಸಂತೋಷ ಆಗಬೇಕು. ಆದರೆ ಪುರುಷರನ್ನು ದ್ವೇಷಿಸುವ ಇವಳ ಸೊಕ್ಕನ್ನು ಮುರಿಯಬೇಕೆಂದು ಅದೃಶಾಂಜನವನ್ನು ಬೆರೆತು ಅವಳು ಮಲಗಿರುವ ಈ ಸ್ಥಳಕ್ಕೆ ಬಂದು ನೋಡ್ತೇನೆ. ಸರಿಯಾದ ಸಮಯ, ಮಂತ್ರಿನೇ ಅರಿವ ಮಾತು ಸುಳ್ಳಲ್ಲ. ಮಲಗಿರುವ ಈಕೆಯ ಕೊರಗಳಲ್ಲಿ ಆ ವರಹ ಮಾಲೆ ಇಲ್ಲ, ಕೊರಗಲೇ ಇಲ್ಲ, ಹಗಾಗಿಯಲ್ಲಿದೆ ಎಂದು ನೋಡುವಾಗ ಮಲಗಿರುವ ಮಂಚದ ಕರಕ್ಕೆ ಆ ವರಹ ಮಾಲೆ ಇದೆ. ಹಾಗಾದ್ರೆ ನನ್ನ ಇಚ್ಛೆಯಂತೆ ಕಾರ್ಯವನ್ನು ಕೈಗೂಡಿಸುವುದಕ್ಕೆ ಇದು ಸರಿಯಾದ ಸಮಯ. ಇವಳು ಏಳುವುದರ ಒಳಗೆ ಆ ವರಹ ಮಾಲೆಯನ್ನು ನಾನೇ ಧರಿಸಿ ಅವರು ತೊಳಲಾರು ನೋಯುವ ಬೇಯುವ ಆ ಚೆನ್ನವನ್ನ ನಾನು ನೋಡಬೇಕು. ಹಾ, ತೆಗೆದುಕೊಂಡು ಧರಿಸಿಕೊಂಡು ಬಿಡ್ತೇನೆ.
ಚೆನ್ನಾಗಿ ಇದೆ. ಎಚ್ಚೆತ್ತು ಹಾರವನ್ನು ತೊಡಬೇಕೆನ್ನುವಂತಹ ಭಾವನೆಯಿಂದ ಇತ್ತ ಸ್ಥಳವನ್ನು ಗಮನಿಸ್ತಾ ಇದ್ದೇನೆ. ನನ್ನ ಅಮೂಲ್ಯವಾದಂತಹ ಹಾರವೇ ಇಲ್ಲವಲ್ಲ. ನಾನು ನಿದ್ರಿಸಿದ ಹತ್ತನ್ನೇ ಸಾಧಿಸಿ ಯಾವ ತಸ್ಕರ ಇಲ್ಲಿಯ ತನಕ ಬಂದು ನನ್ನ ಹಾರವನ್ನು ಅಪಹಾರ ಮಾಡಿಕೊಂಡು ಹೋದ. ಏಳು ದ್ವಾರದಲ್ಲಿ ಸರ್ಪ ಕಾವಲು ಭೀಮ ರಕ್ಷೆಯ ರೀತಿಯಲ್ಲಿ ಇದ್ದರಲ್ಲ. ದ್ವಾರಪಾಲಕರು ಕಾದುಕೊಂಡಿದ್ದರು. ಅವರ ಕಣ್ಣು ತಪ್ಪಿಸಿ ಯಾವನಿಗೆ ಬರುವುದಕ್ಕೆ ಶಕ್ಯ? ಅಯ್ಯೋ, ಸಾಮಾನ್ಯ ಬಂಗಾರದಿಂದ ನಿರ್ಮಾಣ ಮಾಡಿದ ಹಾರವೇ ಅದು. ಹಾಗಿದ್ರೆ ನಾನು ಈ ರೀತಿಯಲ್ಲಿ ಪ್ರಲಾಪಿಸಬೇಕಾದ ಅಗತ್ಯ ಇಲ್ಲ. ಹಾರಕ್ಕಾಗಿ ಈ ನಾಡನ್ನು ಬಿಟ್ಟು ಕಾಡು ಸೇರಿದ್ದೆ. ಪ್ರಾಕೃತಿಕವಾದ ಹಿಂಸೆಯನ್ನು ಅನುಭವಿಸಿದ್ದೆ. ಆದರೂ ದೇವಿ ಒಲಿದ್ದಾಗ ನನ್ನ ಕುತ್ತಿಗೆಯನ್ನೇ ಕಡಿದು ಚೆಲ್ಲಬೇಕಂತ ಯೋಚಿಸಿದ ಆ ಹೊತ್ತು ದೇವಿ ಪ್ರತ್ಯಕ್ಷರಾಗಿ ಕೊಟ್ಟಂತಹ ವರದ ಮಾಲಿಕೆ ಅಲ್ಲದೆ ಆ ಮಾಲಿಕೆ ಯಾವತ್ತೂ ನನ್ನ ಕೈಗೆ ಸಿಕ್ಕಿತ್ತೋ? ನಾನು ಸ್ತ್ರೀ ರಾಜ್ಯದ ಒಡತಿಯಾಗಿ ಮೆರೆದಿದ್ದೆ. ಯುದ್ಧ ಕಾಲದಲ್ಲಿ ಯಾರೇ ನನ್ನನ್ನು ವಿರೋಧಿಸಿ ಅದು ಆತನಿಗೆ ಸಾಧ್ಯ ಇಲ್ಲ. ಅವನ ಶಕ್ತಿ ನನ್ನಲ್ಲಿ ಬಂದು ದ್ವಿಗುಣವಾಗುವ ಕಾರಣವಾಗಿ ಯಾರಿಗೂ ನನ್ನನ್ನು ಪದಕಾಣತವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಈ ಪ್ರಪಂಚದಲ್ಲಿ ಅಸಾಧ್ಯ. ಅಂತ ಅದ್ಭುತವಾದಂತಹ ಆಹಾರ ಇಲ್ಲದೆ ಹೋಯಿತಲ್ಲ. ನನ್ನ ಅಪ್ಪಣೆಯನ್ನು ಮೀರಿ ಸ್ವಕೀಯವಾಗಿ ತನ್ನ ವೈಯಕ್ತಿಕವಾದಂತಹ ದೇಹದ ಲಾಲಸೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯುದ್ಧವನ್ನು ಬಿಟ್ಟು ಅದು ಸ್ವೇಚ್ಛಾ ಪ್ರವೃತ್ತಿಯಿಂದ ಮುಂದಡೆದಂತಹ ಆ ಬ್ರಹ್ಮಪುತ್ರ ಮಂತ್ರಿಣಿಯನ್ನು ನಾನು ತರಿಸಿದ್ದಿದ್ರೆ ಘೋರರೂಪಿಯ ಮೂಲಕವಾಗಿ ಆಹಾರದಿಂದ ಅಲ್ವೇ? ಹಾರ ಇಲ್ಲದಿದ್ದಾಗ ನಾನು ಕರೆದರೆ ಘೋರರೂಪಿ ಬರ್ತಾನೆ. ನಾನು ಯುದ್ಧಕ್ಕೆ ನಿಂತರೆ ಶಕ್ತಿ ದ್ವಿಗುಣವಾಗ್ತದೆ. ಹಾರ ಇಲ್ಲದಿದ್ದ ವಿಷಯ ಸುತ್ತಮುತ್ತಲು ಅವರೇ ಪಾಲಿಕೆಯೇ ಗೊತ್ತಾಗಲಿ. ನಾಳಿನ ದಿವಸ ಅವರೆಲ್ಲ ಇಲ್ಲಿಯ ತನಕ ಬಂದು ನನ್ನನ್ನು ಯುದ್ಧಕ್ಕೆ ಕರೆದರೆ ಈ ದೇಶದಲ್ಲಿ ಅನಾಹುತ ಎಸಗಿದ್ರೆ ಅದನ್ನು ಪ್ರತಿಭಟಿಸುವ ಹತ್ತಿರುವಂತಹ ಆ ಶಕ್ತಿ ನನಗೆ ಸಿಗುತ್ತದೆಯೇ? ಅಯ್ಯೋ
ತೋರಿಸಿಕೊಳ್ಳಬೇಕು. ಆಹಾ ಮಹಾರಾಣಿ,
ಮಾತಾಡುವುದು ಕಲಿಸ್ತದೆ.
ನಾನಂದ್ರೆ
ಸಾಲದು ಧೈರ್ಯ ಇದ್ರೆ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾರೇನು?
ಈಗ ನಾನು ಕೇಳಿರ್ಬೋದು, ಮಹಾತ್ಮ ಕಮರ್ಪೂಜೆ ಎನ್ನುವ ಇಬ್ಬರು ಬಂದಿದ್ದಾರೆ.
ಅವರು ಓಡಿ ಹೋಗಿದ್ದಾರೆ ಈ ದೇಶ ಬಿಟ್ಟು.
ಇದ್ರದಲ್ಲಿಯೇ ಇದ್ದವನು ಮಹಾತ್ಮ.
ನೀನು ಇಲ್ಲಿ ಹೇಗೆ ಬಂದೆ?
ಬಂದದ್ದು ಹೇಗೆ ಬೇರೆ ಹಾರವನ್ನು ನಾನು ಪಡೆದುಕೊಂಡದ್ದಾಯ್ತು.
ಆದ್ರೆ ಹಾರ
ನಮ್ಮ ಕೊಲ್ಲಲ್ಲಿ ಇದೆ.
ಅಲ್ಲಿ ಬಂದದ್ದು
ಹಾ? ಅದಕ್ಕೆ ನಿನಗೇನಾದ್ರೂ ಅದು ಬೇಕಿದ್ರೆ ಅದಿಲ್ಲ ಅಂತ ಚಿಂತಿಸ್ತಾ ಇದೆಯಲ್ಲ.
ಹೌದು,
ಬೇಕಿದ್ರೆ
ಒಂದು ಕಾರ್ಯ ಮಾಡಬೇಕು.
ಯಾವುದು?
ನಮ್ಮ ಕಾಲಿಗಿದ್ರೆ ನಾವು ಅದು ಕೊಡ್ತೇವೆ.
ಏನ್ ಹೇಳಿದ್ರೆ
ಕ್ಷತ್ರಿಯ ಕುಮಾರನೇ ಅಥವಾ ಒಬ್ಬ ವೀರನೇ? ಅಂತ ವೀರತನ ಇದ್ದಿದ್ರೆ ನೀನ್ ಈ ರೀತಿಯಲ್ಲಿ ಅಡ್ಡಹಾದಿಯನ್ನು ತುಳಿಬಹುದು ಅಂತ ನಾನು ಎಣಿಸಿಲ್ಲವಾಗಿತ್ತು. ಯೋಚನೆ ಮಾಡು, ಹೆಣ್ಣೊಬ್ಬರು ಮಲಗಿದಂತ ಏಕಾಂತಕ್ಕೆ ಬರುವುದು ಮೊದಲ ಅಪರಾಧ. ನಾನು ನಿದ್ರೆಯಲ್ಲಿದ್ದಾಗ ನನಗೆ ತಿಳಿಯದಂತೆ ನನ್ನದಾದಂತ ಹಾರವನ್ನು ಅಪಹಾರ ಮಾಡಿದ್ದು ಇದು ಕಳ್ಳತನ. ರಾಜಶಾಸ್ತ್ರನಂತೆ ನೀನು ತಪ್ಪಿದಸ್ತನೇ ಆಗ್ತೀಯ. ಅದಕ್ಕೆ ತಕ್ಕ ದಂಡನೆ ಅಂದ್ರೆ ಕಾರಾಗ್ರಹವಾಸ. ಏನೇ ಇರಲಿ, ಏನು ಅಪ್ರಬುದ್ಧತನದಿಂದ ಅಪರಾಧ ಮಾಡಿದೆ ದುಡುಕಿನಿಂದ ಕ್ಷಮಿಸ್ತೇನೆ. ಔದಾರ್ಯ ನನ್ನದು, ನಿನ್ನ ಸಂಬಂಧವಾಗಿ ಮಾಡಿದ್ದು ತಪ್ಪಾಯ್ತಂತ ಹಾಳು ಕೊಟ್ಟು ಕಾಲಿಡಿದು ಕ್ಷಮೆಯಾಚಿಸಲು ನಡೆಯಲಿಂದ.
ಬಹಳ ತಪ್ಪು ಮಾಡಿದ ನಿನಗೆ ಇನ್ನೊಬ್ಬರ ತಪ್ಪು ಎನ್ನುವ ನೈತಿಕ ಅಧಿಕಾರವೇ ಇಲ್ಲ. ನೀನು ಅದೇ ತಪ್ಪನ್ನು ಮಾಡಿದ್ದೀಯ.
ಏನ್ ತಪ್ಪು?
ಹೊರಗಡೆ ಸಿಕ್ಕಿದೆ ಎನ್ನುವ ಕಾರಣದಿಂದ ನಿನ್ನ ಪ್ರಜೆಗಳಲ್ಲಿ ಅಪರಾಧ ಮಂತ್ರಿಯನ್ನು ಶಿಕ್ಷಿಸಿದ್ದೀಯ. ಹಗಲ ಹೊರದಲ್ಲಿ ನಿದ್ರೆ ಮಾಡ್ತಾ ಇದ್ದೀಯ. ಹೆಚ್ಚಾಗಿ ಸೊಕ್ಕಿನಿಂದ ಗಂಡಸರನ್ನೇ ವಿರೋಧಿಸುತ್ತಾ ಇದ್ದೀಯ. ಅದಕ್ಕಾಗಿ ಈ ಹಾರ ನಮ್ಮಲ್ಲಿದೆ. ಈಗ ಕಳ್ಳತನ
ನಾಲ್ಕು ವಿದ್ಯೆಯಲ್ಲಿ ಇದು ಒಂದು. ನಾನು ಇದನ್ನು ಕಲಿತಿದ್ದೇವೆ, ಸಂದರ್ಭ ಪ್ರಯೋಗಿಸಿದ್ದೇವೆ.
ತಪ್ಪು ತಪ್ಪು ಅಂತ ಆ ಹೊರೆಯನ್ನು ನನ್ನ ಮೇಲೆ ಒರೆಸಿ ನಿನ್ನ ದೊಡ್ಡ ಸ್ಥಿತಿಯನ್ನು ಇಲ್ಲಿ ಪ್ರಕಟಪಡಿಸ್ತಾ ಇದೆಯಾ? ನೋಡು, ಇದು ಸ್ತ್ರೀ ರಾಜ್ಯ. ನಿನ್ನದಾದಂತಹ ನೀತಿ ನ್ಯಾಯ ಧರ್ಮ ಏನಿದೆಯೋ ಅದು ಇಲ್ಲಿ ಆಗದು. ನಾವು ಆ ರೀತಿಯಲ್ಲಿ ಸಾಗಿದವರು ಅಲ್ಲ. ಪ್ರಪಂಚ ಪ್ರಭೇದದಿಂದ ಕೂಡಿಕೊಂಡಿದೆ. ಇದು ಚೆನ್ನಾಗಿ ನಿನಗೆ ನೆನಪಿರಲಿ. ದಿವಾನಿದ್ರೆ ನಿಷೇಧ, ಅದು ನಿನ್ನ ಶಾಸ್ತ್ರ. ನಿನ್ನದಾದಂತಹ ಪದ್ಧತಿ ನಿನ್ನ ದೇಶಕ್ಕಾಯಿತು, ಆದ್ರೆ ಇದು ಅದು ನಮಗೆ ಆರೋಗ್ಯಪ್ರದವಾದದ್ದು. ನಾವು ಮಾಡುವ ಅನಾಹುತ ಅನ್ಯಾಯವಾಗಿದ್ರೆ ಏನಾದರೂ ದೈವಿಕ ಕ್ಷೋಭೆ ನಮ್ಮ ದೇಶದಲ್ಲಿ ಆಗ್ತಾ ಇತ್ತು. ಹಾಗಿತ್ತೇ ಹೇಳು, ದೇವಿ ಅನುಗ್ರಹಕ್ಕೆ ಪಾತ್ರರಾದವರು ಯಾರದ್ದಾದಂತಹ ಸಹಕಾರ ಗಂಡಸನ ಔದಾರ್ಯ ಯಾವ ಸಹಾಯ ಬೇಡ ನಮಗೆ. ನಾವು ಸ್ವತಂತ್ರರು, ಅದೇ ರೀತಿಯಲ್ಲಿ ಬದುಕಿದ್ದೇವೆ. ಆದ್ರೆ ನಿನಗೇನಂತೆ ಮತ್ತರ?
ನೀನೇನು ವಿಷಯ ಹೇಳಕ್ಕಿಂತ ಹಾಳು ಬುಸ್ಸುಗುಟ್ಟುವುದೇ ಹೊರತು ಬದ್ದನ್ನು ಮಾಡಲಿಕ್ಕೆ.
ಅಯ್ಯೋ, ದೇವಿ ಪ್ರಸಾದ ವರದ ಮಾಡಿಕೆ ಅದನ್ನು ಪಡೆದು ಈಗ ನನ್ನನ್ನು ಬದುಕಿಸುವುದಕ್ಕೆ
ಸಲ್ಲದು. ವೈರವನ್ನ ಕಟ್ಟಿಕೊಳ್ಳಬಾರದು. ಯಾಕೆ? ಈತ ಹರಿಭಕ್ತ, ಆದ್ರಿಂದ ಯುದ್ಧವನ್ನ ನಿಲ್ಲಿಸು.
ದೇವಿ, ಅವನ ಚಾಣಾಕ್ಷತನದಿಂದ ನನ್ನ ಹಾರ ಅವನಿಂದ ಅಪಹರಿಸಲ್ಪಟ್ಟಿತು. ಹಾರ ಕಳೆದುಕೊಂಡಾಗಲೇ ನನ್ನ ಈ ಬದುಕು ತಪ್ಪು ದಾರಿಯಲ್ಲಿ ನಡೀತಾ ಇದೇನೋ ಒಂದು ಎನ್ನುವುದಾಗಿ ಭಾಸವಾಗ್ತಾ ಇತ್ತು. ಆದರೂ ಪೂರ್ವಾಗ್ರಹ ಪುರುಷ ಸಮಾಜದಲ್ಲಿ, ಆದ್ರಿಂದ ಆತನ ಮಾತು ನನಗೆ ಹಿತವಾಗಲಿಲ್ಲ. ನಿನ್ನ ಅಮೃತಲಿವಾದಂತಹ ಮಾತು ಹೌದು ಅಂತ ನಾನು ಒಪ್ಪಿಕೊಳ್ತೇನೆ. ಆದ್ರೆ ಮುಂದೆ ನನ್ನ ಜೀವನದ ದಾರಿ ಯಾವುದು?
ಮರ್ತಾಣ್ತೇಜ
ಜಗಜ್ಜೋಮಿ,
ಇದು ಈಕೆಯನ್ನ ನೀನು ಒಲಿಸಲೇಬೇಕು.
ಯಾರನ್ನ?
ಈಕೆಯನ್ನ, ಶಶಿಪ್ರಭೆಯನ್ನ.
ಅಮ್ಮ, ನಿಮ್ಮ ಮಾತನ್ನು ವಿರೋಧಿಸುತ್ತೇನೆ ಅಂತ ತಿಳಿಯಬೇಡಿ. ಈಕೆಯನ್ನು ಒಲಿಸುವುದಕ್ಕೆ ಮನ ಒಪ್ಪಲಾರದು. ಇವರ ವರ್ತನೆಯನ್ನು ಕಂಡಾಗ ವೇಶ್ಯಾವಾಟಿಕೆ ಇವರಲ್ಲಿದೆಯೋ ಎನ್ನುತ್ತಾ
ಛೇ ಅಂತಹ ಭಾವನೆಗೆ ನೀನು ಮನ ಒಡಲೇಬಾರದು. ಪರಿಶುದ್ಧರು ಈಕೆ. ಈಕೆಯನ್ನ ಮದುವೆ ಆಗುವುದರಿಂದ ನಿಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಲೋಕೋತ್ತರ ವೀರ ಎನಿಸಿಕೊಂಡಿರುವಂತಹ ಪ್ರಮೀಳೆ ಎನ್ನುವಳು ಹುಟ್ಟಾಳೆ. ಆಮೇಲೆ ಲೋಕೋತ್ತರ ವೀರ ಎನಿಸಿಕೊಳ್ಳುವಂತಹ ಆ ಪಾರ್ಥನನ್ನ ಸೇರಿ ನಿಮ್ಮಿಬ್ಬರ ಜೀವನಕ್ಕೆ ಧನ್ಯತೆಯನ್ನ ಕಲ್ಪಿಸಿಕೊಡ್ತಾಳೆ.
ಅಂತೂ ಮೊದಲು ಹುಟ್ಟುವುದು ಹೆಣ್ಣು ಅಂತ ಆಯ್ತು.
ಹೌದು,
ಬೇಸರ ಅಂತ ಅಲ್ಲ ತಾಯಿ. ನಾನು ಒಂದು ಮದುವೆ ಆಗುತ್ತೆ ನಿಮ್ಮ ಮಾತಿನಂತೆ ಒಪ್ಪುತ್ತೇನೆ. ಪುರುಷರನ್ನೇ ವಿರೋಧಿಸುವ ಈಕೆ ಒಪ್ಪಬಹುದೇ?
ಶಶಿಪ್ರಭಾ
ದೇವಿ,
ಆತನ ಮಾತನ್ನ ಕೇಳಿದೆಯಷ್ಟೇ.
ಹೌದು,
ಅವನನ್ನ ಮದುವೆ ಆಗಲೇಬೇಕಾದ ನಿನ್ನ ಕರ್ತವ್ಯ ಹೊಣೆ ಈ ಕಾಲದಲ್ಲಿ.
ರಾಜಕುಮಾರ, ಇದು ಮೊದಲು ನನ್ನಿಂದ ಯಾವ ಅಪರಾಧ ಅಚಾತುರ್ಯ ಆದಿರಲಿ, ದೊಡ್ಡ ಮನಸ್ಸಿನಿಂದ ಕ್ಷಮಿಸಿ ದೇವಿ ಆದೇಶದಂತೆ ನನ್ನ ಕೈ ಹಿಡಿದು ನನ್ನ ಜನ್ಮೋದ್ಧಾರ ಮಾಡಬೇಕು.
ಆಗ ಅಮ್ಮ, ತಪ್ಪಿದ ನಮ್ಮನ್ನ ತಿದ್ದಿ ಸರಿದಾರಿಗೆ ತಂದವಳು ನೀನು. ನಾವಿಬ್ಬರು ಕೂಡಿ ಈ ಶುಭ ಮುಹೂರ್ತದಲ್ಲಿ ನಿನಗೆ ಒಂದು ಮಂಗಳಾರತಿ ನಿಂತೆ.
ಕೇವಲ ಈಕೆಯನ್ನು ಮಾತ್ರ ಮದುವೆ ಆಗುವುದಲ್ಲ,
ಮತ್ತೆ
ನಿನ್ನಲ್ಲಿಯೇ ಮನವನ್ನು ಎರಿಸಿಕೊಂಡಿರುವಂತಹ ಈ ಭ್ರಮರ ಕುಂದೆಯನ್ನು ನೀನು ಮದುವೆ ಆಗಬೇಕು.
ನಿನ್ನಾಜ್ಞೆ,
ನಿನ್ನ ತಮ್ಮ ಈ ಕಮಲಗಂಗೆಯನ್ನು ಮದುವೆ ಆಗಿ
ಹೆಣ್ಣನ್ನೇ ಹುಡುಕಿಕೊಂಡು ಬಂದವರು ನಾವು. ಒಳ್ಳೆಯ ಹೆಣ್ಣೇ ಸಿಕ್ಕಿತು. ಸಂತೋಷದಿಂದ ನಿನ್ನ ಆಜ್ಞೆ ಪಾಲ್.
ಸ್ವಾಮಿ, ಇದು ತನಕ ನಡೆದದ್ದು ಶಶಿಪ್ರಭಾ ಕಾಳಗ. ಈಗ ದೇವಿಯ ಅಪ್ಪಣೆಯಂತಲೇ ಪರ್ಯಾಯವಾಗಿ ಶಶಿಪ್ರಭಾ ಪರಿಣಯ ದೇವಿಯ ಸಾನ್ನಿಧ್ಯದಲ್ಲೇ ನಡೆಯಲಂತೆ.
ಆಗ್ರಹ